श्रीगुरुभ्यो नमः। हरिः ओम्। हयग्रीवम् चिदानन्द विग्रहम् सदनुग्रहम् दशग्रीवच्छिदम् शापान्मणिग्रीव विमोचनम् स्वनामग्रहणादेव निरस्तग्रह विग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरथान्नसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुम्। ब्रह्मचर्यहरिप्रीतिसुविद्यः वादशारिणः इष्टदान् कष्टहर्त्रोन्नः विद्यामान्यान्मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहम् धीमि शुद्धये। सत्यम् सत्यम् पुनः सत्यम् विष्णुतीर्थप्रसादकः सर्वे कामा भवन्ते वा शपथो बिम्बसन्निधौ। चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम्। अज्ञानतिमिरच्छेदम् बुद्धिसम्पत्प्रदायकम् विज्ञानविवरम् शान्तम् विजयाख्यगुरुम् भजे। श्रीगुरुभ्यो नमः। हरिः ओम्। गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। ಇಂಥ ಗುರುಂ ಶಿಷ್ಯರ ಹೃದಯದಲ್ಲಿರತಕ್ಕಂಥ ಅಜ್ಞಾನವನ್ನ, ಅಜ್ಞಾನವೆಂಬ ಅಂಧಕಾರವನ್ನ ನಾಶ ಮಾಡತಕ್ಕಂಥವರು ಅಖಿಲ ಗುಣಜ್ಞಂ. ಭಗವಂತನ ವಿಶೇಷವಾದ ಗುಣಗಳನ್ನ ಪೂರ್ಣವಾಗಿ, ಅಂದರೆ ತಮ್ಮ ಎಷ್ಟು ಯೋಗ್ಯತೆ ಪೂರ್ಣವಾಗಿದೆಯೋ ಅಷ್ಟು ಪೂರ್ಣವಾಗಿ ತಿಳಿದಂಥವರು. ಅಷ್ಟೇ ಅಲ್ಲ, ಅಖಿಲ ಗುಣಜ್ಞಂ, ಎಲ್ಲಾ ಜೀವರಾಶಿಗಳ ಒಳಗಿರತಕ್ಕಂಥ ಭಗವಂತನ ರೂಪ, ಅವರವರ ಬಿಂಬಮೂರ್ತಿ, ಯಾವ ಯಾವ ಗುಣಗಳನ್ನು ಪ್ರಕಟ ಮಾಡಲಿಕ್ಕಿದ್ದಾನೋ ಅವೆಲ್ಲ ಚೆನ್ನಾಗಿ ತಿಳಿದು ಆಯಾ ಗುಣಗಳು ಭಗವಂತ ಅಲ್ಲಲ್ಲಿ ಪ್ರಕಟ ಮಾಡಿದರೆ ಆ ಗುಣಗಳಿಗೆ ತಕ್ಕಂಥ ಗುಣಗಳು ತಾವು ವಾಯುದೇವರು ತಾವು ಪ್ರಕಟ ಮಾಡಿ ಈ ಜೀವರಾಶಿಗಳಲ್ಲಿ ಏನು ಗುಣಗಳು ಪ್ರಕಟ ಮಾಡಬೇಕೋ ಅದನ್ನ ಮಾಡುವಂಥವರು. ಇಷ್ಟು ಅವರ ಜವಾಬ್ದಾರಿ ಇದೆ. ಅದರಿಂದ ಅಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ, ಸದ್ಗುಣಗಳು ಅಂತ ಏನಿವೆ ಅದಕ್ಕೆ ಒಂದೇ ಸ್ಥಾನ, ಏಕೈಕ ಸ್ಥಾನ ಅಂದರೆ ರುಜುಗಣಸ್ಥರು. ಅವರಲ್ಲಿ ಎಲ್ಲಾ ಸದ್ಗುಣಗಳು ಅವರಲ್ಲಿ ಕೂತಿರುತ್ತೆ. ಅದರಿಂದ ಸದ್ಗುಣೈಕಾಧಿವಾಸಂ, ಅಥವಾ ಸದ್ಗುಣ ಅಂದ್ರೆ ಯಾರು? ಭಗವಂತ. ಸದ್ಗುಣ ಅಂದ್ರೆ ಸ್ವತಂತ್ರವಾದ ಗುಣಗಳಿಂದ ಕೂಡಿರತಕ್ಕಂಥವ. ಜೀವರಾಶಿಗಳಲ್ಲೂ ಗುಣಗಳಿವೆ, ಭಗವಂತನಲ್ಲೂ ಗುಣಗಳಿವೆ, ದೇವರಲ್ಲಿ ಅನಂತ ಗುಣಗಳಿವೆ, ಜೀವರಲ್ಲಿ ಸ್ವಲ್ಪ ಗುಣಗಳಿವೆ. ಅಂಥ ಕಾಲಕ್ಕೆ ಜೀವರಿಗೂ ದೇವರಿಗೂ ಸ್ವಲ್ಪ ಗುಣದಲ್ಲಾದರೂ ಸಾದೃಶ್ಯ ಬಂದೀತ ಅಂತ ಹೇಳಿದರೆ ಅಲ್ಲೂ ಇಲ್ಲ. ಭಗವಂತನ ಪ್ರತಿಯೊಂದು ಗುಣ ಸ್ವಾತಂತ್ರ್ಯದಿಂದ ಕೂಡಿಕೊಂಡದ್ದು, ಜೀವರ ಗುಣ ಅಸ್ವತಂತ್ರವಾದ್ದು. ದೇವರು ಪ್ರಕಟ ಮಾಡಿದರೆ ಜೀವನಲ್ಲಿ ಗುಣ ಪ್ರಕಟ ಆಗುತ್ತೆ, ಇಲ್ಲದಿದ್ದರೆ ಇಲ್ಲ. ಅದಕ್ಕೆ ಸದ್ಗುಣೈಕಾಧಿವಾಸಂ ಅಂದ್ರೆ ಸ್ವತಂತ್ರವಾದ ಗುಣಗಳಿಂದ ಕೂಡಿದವ ಭಗವಂತ ಸದ್ಗುಣ. ಅವನಿಗೆ ಏಕ ಅಧಿವಾಸ, ಪೂರ್ಣವಾಗಿರತಕ್ಕಂಥ ದೇವರು ಇರತಕ್ಕ ಒಂದು ಜಾಗ ಅಂತ ಹೇಳಿದರೆ ರುಜುಗಣಸ್ಥರು. ಅವರಲ್ಲಿ ಮಾತ್ರ ಭಗವಂತ ಇದ್ದುಕೊಂಡು ಅವರ ಮೂಲಕವೇ ಮಿಕ್ಕವರಿಗೆ ಸಿಗತಾನಷ್ಟೇ ಹೊರತು ಇವರನ್ನ ಬಿಟ್ಟು ಸಾಕ್ಷಾತ್ತಾಗಿ ಮಿಕ್ಕವರಿಗೆ ಭಗವಂತ ಸಿಗೋದಿಲ್ಲ, ಅವರ ಮೂಲಕವೇ ಸಿಗತಾನೆ. ಸದ್ಗುಣೈಕ ಅಧಿವಾಸಂ ಶಮ ದಮ ಪರಿನಿಷ್ಠ. ಶಮ ಅಂದ್ರೆ ದೇವರಲ್ಲಿ ಮನಸ್ಸಿಟ್ಟಿರೋದು, ದಮ ಅಂದ್ರೆ ಮಿಕ್ಕ ಇಂದ್ರಿಯಗಳೆಲ್ಲ ಭಗವಂತನಲ್ಲೇ ಇರೋದು. ಶಮ ದಮ ಶಮದಮದಿಂದ 11 ಇಂದ್ರಿಯಗಳು ದೇವರಲ್ಲೇ ಇರುವುದು ಎಂಬುದರಲ್ಲಿ ಪರಿನಿಷ್ಠ, ಚೆನ್ನಾಗಿ ನಿಷ್ಠಾವಂತರಾಗಿದ್ದಾರೆ. ಯಾಕೆ ಅಂದ್ರೆ ಇವರ 11 ಇಂದ್ರಿಯಗಳು ಕೂಡ ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ, ಹೋದರೆ ಅದರನ್ನ ನಿಗ್ರಹ ಮಾಡುವುದು ಅಂತ ಇಲ್ಲಿ ಬರುತ್ತೆ. ಇವರು ಶಮ ಅಂದ್ರೆ ಮನಸ್ಸನ್ನ ದೇವರಲ್ಲಿ ಇಡೋದು, ದಮ ಅಂದ್ರೆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಅಂತ ಬರುತ್ತೆ. ಇಂದ್ರಿಯ ನಿಗ್ರಹ ಅಂತ, ಇಂದ್ರಿಯಗಳನ್ನು ನಿಗ್ರಹ ಯಾವಾಗ ಮಾಡಬೇಕು? ಒಬ್ಬರನ್ನ ತಿದ್ದೋದು ಯಾವಾಗ? ತಪ್ಪು ಹಾದಲ್ಲಿ ಹೋದರೆ. ಇವರಲ್ಲಿ ಇವರಿಗೆ ಸುತ್ತು ಇರತಕ್ಕಂತಹ ಲಿಂಗದೇಹ ಸುಟ್ಟ ಬಟ್ಟೆಯಂತೆ ಇರುತ್ತೆ. ಇವರ ಇಂದ್ರಿಯಗಳು ಎಂದೂ ಕೂಡ ದೇವರನ್ನ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಒಂದು ವೇಳೆ ಹೋಗಿದ್ದಿದ್ರೆ ಇವರು ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಬಹುದಾಗಿತ್ತು. ಹಾಗಾದ್ರೆ ಇವರನ್ನು ಮತ್ತೆ ಶಮ ದಮ ಪರಿನಿಷ್ಠಂ ಅಂತ ಹೇಳ್ತಾರೆ. ಶಮ ದಮ ಈ ಎರಡು ಗುಣಗಳು ಅವರಲ್ಲಿದೆ, ಅದರಿಂದಾಗಿ ಅವರು ವಿಶೇಷವಾಗಿ ಭಗವಂತನಲ್ಲಿ ನಿಷ್ಠಾವಂತರಾಗಿದ್ದಾರೆ ಅಂದ್ರೆ ಏನೋ ಸ್ವಲ್ಪ ಮನಸ್ಸಿಗೆ ಎಡವುತ್ತೆ. ಯಾಕೆ ಇವರಲ್ಲಿ ದಮ ಬರಬೇಕಾದ ಅವಶ್ಯಕತೆಯೇ ಇಲ್ಲ. ಯಾವಾಗ ದಮ ಬರಬೇಕು? ಇಂದ್ರಿಯಗಳು ಹತೋಟಿ ತಪ್ಪಲಿಕ್ಕೆ ಹೋದಾಗ ನಿಗ್ರಹ ಮಾಡಬೇಕು. ನಿಗ್ರಹವೇ ಬೇಕಾಗಿಲ್ಲ, ಸ್ವಯಂ ತಾನೇ ಹುಡುಗ ಓದ್ತಾ ಕೂತಿದ್ರೆ ಮತ್ತೆ ಹೊಡೆದು ಓಡಿಸಬೇಕಾದ ಅವಸರ ಇದೆ ಅಂದ್ರೆ ಏನೋ ಬೇರೆ ಇದೆ ಅಂತ ಅರ್ಥ. ಏನದು ಅಂದ್ರೆ ಶಮ ದಮ ಅಂದ್ರೆ ತಮ್ಮ ಲಿಂಗದೇಹ ದಗ್ಧಪಟಾಯಮಾನ ಅಂದ್ರೆ ಸುಟ್ಟ ಬಟ್ಟೆಯಂತೆ ಇದೆ, ಅದಕ್ಕೆ ತಮ್ಮಲ್ಲಿ ದಮ ಬೇಕಾಗಿಲ್ಲ, ತಾನಾಗಿಯೇ ಇಂದ್ರಗಳು ದೇವರಲ್ಲಿ ಇದೆ. ಅದ ಯಾರಿಗೆ ಬೇಕು? ದಮ ನಮಗೆ ಬೇಕು, ಮಿಕ್ಕವರಿಗೆ ದಮ ಬೇಕು. ದಮ ಬೇಕಾದರೆ ನಮ್ಮಲ್ಲಿ ದಮ ಎಂಬ ಗುಣ, ಶಮ ಎಂಬ ಗುಣ ಚೆನ್ನಾಗಿ ಬರಬೇಕಾದರೆ ನಮ್ಮ ಬಿಂಬ ಮೂರ್ತಿ ಶಮ ದಮ ಎಂಬ ತನ್ನ ಎರಡು ರೂಪಗಳನ್ನ ಗುಣಗಳನ್ನ ಪ್ರಕಟ ಮಾಡಬೇಕು. ಶಮ ಎಂಬ ತನ್ನ ಗುಣ, ದಮ ಎಂಬ ತನ್ನ ಗುಣ ತಾನು ಪ್ರಕಟ ಮಾಡಬೇಕು. ಮಾಡಿದರೆ ವಾದಿರಾಜರು ಆ ಎರಡು ಗುಣಗಳನ್ನು ಪ್ರಕಟ ಮಾಡುತ್ತಾರೆ. ಅಂದರೆ ಭಗವಂತನದ್ದೇ ಎರಡು ರೂಪಗಳು, ಶಮ ಎಂಬ ರೂಪ, ದಮ ಎಂಬ ರೂಪ. ಭಕ್ತ ಜನಕ್ಕೆ ಶಮ ದಮಗಳು ಬರಬೇಕು ಅಂತ ಅವರವರಲ್ಲಿರುವ ಬಿಂಬಮೂರ್ತಿಯಲ್ಲಿ ಶಮ ದಮ ಎಂಬ ಎರಡು ರೂಪಗಳನ್ನು ವಾದಿರಾಜರು ಉಪಾಸನೆ ಮಾಡುತ್ತಾರಂತೆ. ಅಯ್ಯ, ನೀನು ಈ ಎರಡೂ ರೂಪಗಳನ್ನು ಪ್ರಕಟ ಮಾಡಿ ಇವರಲ್ಲಿ ಶಮ ದಮ ಕೊಡಯ್ಯ ಅಂತ ಕೇಳುವುದರಲ್ಲಿ ಪರಿನಿಷ್ಠರು. ಅಂದ್ರೆ ಶಮನಾಮಕ ಭಗವದ್ ರೂಪವನ್ನ, ದಮನಾಮಕ ಭಗವದ್ ರೂಪವನ್ನ ಉಪಾಸನೆ ಮಾಡುವುದರಲ್ಲಿ ಪರಿತಃ ನಿಷ್ಠ, ಅಂದ್ರೆ ವಿಶೇಷವಾದ ನಿಷ್ಠೆ ಅವರಿಗಿದೆ. ಅದರಿಂದ ಇವರು ಶಮ ದಮ ಪರಿನಿಷ್ಠಂ. ಇನ್ನ ಸತ್ವನಿಷ್ಠಂ ವರಿಷ್ಠಂ ಅಂದರೆ ನಮಗೆ ಎಚ್ಚರವೇ ಇಲ್ಲ, ದೇವರೊಬ್ಬನೇ ಶಕ್ತಿಮಂತ, ಇನ್ನೆಲ್ಲರೂ ಅಸ್ವತಂತ್ರರು, ಅವರವರ ಕರ್ಮಾನುಸಾರ ಭಗವಂತಾಯ ಕರ್ಮಗಳನ್ನು ಮಾಡಿಸಿ ಬಿಡುತ್ತಾ ಇರುತ್ತಾನೆ ಎಂಬ ಎಚ್ಚರ ಇಲ್ಲ. ಶಕ್ತಿ ಅವನೊಬ್ಬನದ್ದೇ, ಅವನೇ ಎಲ್ಲರಲ್ಲಿ ನಿಂತು ಮಾಡಿಸಬೇಕು ಎಂಬ ಎಚ್ಚರ ನಮಗಿಲ್ಲ. ವಾದಿರಾಜರಲ್ಲಿ ಅದಿದೆ. ಸತ್ವನಿಷ್ಠರಂತೆ, ಸತ್ವೈಕತಾನಮತಯ ಅಂತ ಹೇಳಿದಂತೆ ಇವರು ಭಗವಂತನಲ್ಲಿ ಮನಸ್ಸಿಟ್ಟಿದ್ದಾರೆ. ನೀನೊಬ್ಬನೇ ಗತಿ ಜಗತ್ತಿಗೆ ಅಂತ, ಅದು ವಾದಿರಾಜರ ಲಕ್ಷಣ. ಅಂತಹ ಲಕ್ಷಣ ಚಿಂತನೆ ಮಾಡಿದರೆ ಪ್ರತಿಬಿಂಬರಾದ ನಮ್ಮಲ್ಲೂ ಕೂಡ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸತ್ವನಿಷ್ಠತ್ವ ಬರುತ್ತೆ. ಅಂದ್ರೆ ಸತ್ವನಾಮಕ ಭಗವಂತನಲ್ಲಿ ವಿಶೇಷವಾದ ಚಿಂತನೆ ಬರುತ್ತೆ. ಅಂದರೆ ನೀನೊಬ್ಬನೇ ಜಗತ್ತಿಗೆ ಗತಿಯಯ್ಯ, ಸರ್ವತ್ರ ಏನು ಜೀವರಲ್ಲಾಗಲಿ ಜಡದಲ್ಲಾಗಲಿ ಚಲನ ವರ್ಣಾದಿಗಳು ಬರ್ತಾ ಇದೆ, ಪ್ರೇರಣೆ ಬರ್ತಾ ಇದೆ, ಎಲ್ಲರೂ ಚೇಷ್ಟ ಮಾಡುತ್ತಾ ಇದ್ದಾರೆ, ಅದು ನಿನ್ನಿಂದ ನಿನ್ನಿಂದ ಅಂತ ದೇವರ ಪಾದಕ್ಕೆ ಬಿದ್ದು ಚಿಂತನೆ ಮಾಡುವಂತಹ ಸೌಭಾಗ್ಯ ನಮಗೆ ದೊರಕುತ್ತೆ. ಇನ್ನ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಹ. ಸಕಲ ಸುಜನ ಶಿಷ್ಟಂ, ಸಕಲ ಸುಜನರು, ಶೋಭನಕರವಾದ ಜನರು ಸುಜನರು. ಏನು ಶೋಭನತ್ವ ಇವರಲ್ಲಿ ಅಂದರೆ ಹರಿವಾಯು ಗುರುಗಳ ಶರಣಾಗತರಾದಂಥವರು ಸುಜನರು. ಅವರಿಗೆ ವಿಶೇಷವಾಗಿರತಕ್ಕಂಥ ಶಿಷ್ಟಂ ಅಂದ್ರೆ ಶಾಸ್ತ್ರ, ಅವರನ್ನ ಒಳ್ಳೆ ಮಾರ್ಗದಲ್ಲಿ ಕರಕೊಂಡು ಹೋಗತಕ್ಕಂಥವರು. ಆದ್ದರಿಂದ ಸಕಲ ಸುಜನ ಶಿಷ್ಟಂ. ಇನ್ನ ನಿತ್ಯ ನಿರ್ಧೂತ ಕಷ್ಟಂ, ಇವರಿಗೆ ಎಂದು ಕಷ್ಟವೇ ಇಲ್ಲ, ಕಷ್ಟವು ನಿರ್ಧೂತ ಎಂದು ದೂರವಾಗಿದೆ ಇವರಿಗೆ. ಯಾಕೆಂದ್ರೆ ನಾವು ಕಷ್ಟ ಇಲ್ಲದಂಗಿದ್ದವರಾಗ್ತೀವಿ, ಯಾಕೆ ಕಷ್ಟ ಬಂದು ಕಳ್ಕೊಳ್ತೀವಿ. ಹಾಗೆ ವಾದಿರಾಜರು ಕಷ್ಟ ಬಂದು ಅವರು ಕಳ್ಕೊಂಡಿದ್ದಾರ ಅಂದ್ರೆ ಇಲ್ಲ, ಕಷ್ಟವೇ ಬರಲ್ಲ. ನಿತ್ಯ ನಿರ್ಧೂತ ಕಷ್ಟಂ, ದೂರದಲ್ಲೇ ಕಷ್ಟ ಇರುತ್ತೆ. ಅದರಿಂದ ಅಂಥ ಮಹಾನುಭಾವರು ಅಂತ ಚಿಂತನೆ ಮಾಡಿದರೆ ನಮಗೆ ಬಂದ ಕಷ್ಟವೆಲ್ಲ ಪರಿಹಾರ ಆಗ್ತಾ ಬರುತ್ತೆ. ಇನ್ನ ಹಯ ಮುಖ ಪದ ನಿಷ್ಠಂ, ಭಗವಂತನ ಮುಖ ಮೊದಲುಕೊಂಡು ಪಾದ ಪರ್ಯಂತ ಎಲ್ಲಾ ಅವಯವಗಳನ್ನ ಏಕಪ್ರಕಾರವಾಗಿ ಚಿಂತನೆ ಮಾಡತಕ್ಕಂಥವರು ಇವರು. ಹಯಮುಖ ಪದನಿಷ್ಠಂ ಅಥವಾ ಹಯಮುಖ, ಕುದುರೆಯ ಮುಖ ಇಟ್ಟುಕೊಂಡ ಹಯಗ್ರೀವನ ಪಾದಾರವಿಂದದಲ್ಲಿ ನಿಷ್ಠಾವಂತರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪದನಿಷ್ಠಂ ಅಂತ ಹೇಳಿದರೆ ಪಾದ ಮಾತ್ರ ಚಿಂತನೆ ಮಾಡುವವರೇನೋ ಅಂತ ಸಂಶಯ ಬಂದರೆ ಯಾಕೆ, ಎಲ್ಲಾ ದೇವತೆಗಳು ದೇವರ ಒಂದೊಂದು ಇಂದ್ರಿಯದಿಂದ ಬಂದವರು, ಅವರೆಲ್ಲರೂ ಕೂಡ ಆ ಇಂದ್ರಿಯಕ್ಕೇ ಸೀಮಿತರಾಗಿರ್ತಾರೆ. ಭಗವಂತನ ಚಿಂತನೆಯನ್ನು ಮಾಡೋ ಕಾಲಕ್ಕೆ ಎಲ್ಲಾ ಅವಯವಗಳನ್ನು ಒಮ್ಮೆ ಚಿಂತನೆ ಮಾಡಿ ಆ ಇಂದ್ರಿಯದಲ್ಲೇ ಮನಸ್ಸಿಟ್ಟಿರ್ತಾರೆ, ಕೊನೆಗೆ ಆ ಇಂದ್ರಿಯವನ್ನೇ ಪ್ರವೇಶ ಮಾಡುತ್ತಾರೆ ದೇವರ ಸಾಯುಜ್ಯ ಮೋಕ್ಷದಲ್ಲಿ. ಅಂಥ ಕಾಲಕ್ಕೆ ವಾದರಾದರೂ ಹಯಮುಖ ಪದನಿಷ್ಠಂ ಅಂತ ಹೇಳಿದಾಗ ನಮಗೆ ಕಲ್ಪನೆ ಬಂದೀತು, ಅವರಿಗೆ ಪಾದದಲ್ಲಿ ಮಾತ್ರ ಅಲ್ಲಿಂದ ಬಂದ್ರೇನೋ, ಆದ್ದರಿಂದ ಅಲ್ಲೇ ಅವರು ಚಿಂತನೆ ಮಾಡಿ ಅಲ್ಲೇ ಸೇರುತ್ತಾರೇನೋ ಅಂದ್ರೆ ಇಲ್ಲ, ಇವರು ಪ್ರತ್ಯೇಕವಾದವರು. ಮುಖ ಪದ ನಿಷ್ಠ, ಮುಖ ಮೊದಲುಕೊಂಡು ಪದ ಪರ್ಯಂತ ಎಲ್ಲಾ ಅವಯವಗಳನ್ನ ಚಿಂತನೆ ಮಾಡತಕ್ಕಂಥ ಯೋಗ್ಯತೆ ಇದ್ದವರು ಅಂತ. ಮಾಂ ಭಜಂತು, ನನ್ನನ್ನ ಭಜನೆ ಮಾಡಲಿ ಯಾರು ಅಂತ ಹೇಳಿದರೆ ಪ್ರಪನ್ನಾಹ ಭಜ ಸೇವಾಯಾಮ್, ಈ ರೀತಿ ನನ್ನ ಗುಣಗಳನ್ನು ಚಿಂತನೆ ಮಾಡತಕ್ಕಂಥವರಾಗಲಿ ಯಾರು ಅಂದ್ರೆ ಶರಣಾಗತರಾದವರು. ವಾದರಾದರ ಅಂತರ್ಯಾಮಿ ಭಗವಂತನೇ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಉದ್ಧಾರ ಮಾಡತಕ್ಕಂಥವ. ವಾದರಾಜ ಗುರುವಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಹಯವದನೇ ಶರಣಾಗತಿ, ಅವನು ವಿಶೇಷವಾಗಿ ಅವನೇ ಶರಣು ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವರನ್ನ ಪ್ರಪನ್ನರು ಅಂತ ಹೇಳ್ತಾ ಇದ್ದಾರೆ. ಅಂಥ ಪ್ರಪನ್ನರು ನನ್ನನ್ನು ಈ ತರ ಚಿಂತನೆ ಮಾಡಲಿ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮಚ್ಚಿಷ್ಯ ಮಧ್ಯೆ ಮದ್ಭಕ್ತಿಯುಕ್ತೋ ಯಶ್ಚ ಮದಗ್ರಹೀ ಮತ್ ಸಂಪ್ರದಾಯ ಸಂಯುಕ್ತ ಮನ್ಮಂತ್ರ ಜಪಶೀಲವಾಂ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಪ್ರಪನ್ನಸ್ಯ ದುಷ್ಕರ್ಮ ಬಲೇನ ಕದಾಚಿತ್ ಅಭಜನೇಪಿ ಸ್ವಾನುಗ್ರಹ ಬಲೇನ ಕಾಲಾಂತರೇ ಭಜನಂ ಕರೋತೀತಿ ಸೂಚಯಿತು ಶೇಷಾಚಾರ್ಯಸ್ಯ ವೃತ್ತಾಂತಂ ಆಹ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾದಿರಾಜರ ಭಕ್ತ ಶೇಷ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಗುರುರಾಜರ ಭಕ್ತರು ಅಂದರೆ ಸಹಜವಾಗಿ ಸ್ವರೂಪದಲ್ಲಿ ಮಧ್ವರಾಯರ ರುಜುಗಣಸ್ಥರ ದೊಡ್ಡವರ ಚಿಂತನೆ ಮಾಡತಕ್ಕ ಮೋಕ್ಷಯೋಗ್ಯ ಜೀವರಾಶಿಯಾಗಿದ್ದರೆ ಅಂಥವರು ದುಷ್ಕರ್ಮ ಬಲೇನ ಅವರವರ ಪ್ರಾರಬ್ಧ ಕರ್ಮ ವಶಾತ್ತು, ಬ್ರಾಹ್ಮಣರಾಗಿ ಹುಟ್ಟಿದ್ರು ಏನೇ ಇದ್ರೂ ಕೂಡ ಕದಾಚಿತ ಅಭಜನೇಪಿ, ಗುರುರಾಜರಲ್ಲಿ ವಿಶೇಷವಾಗಿರತಕ್ಕಂಥ ಭಕ್ತಿ ಇಲ್ಲದಿದ್ದಾಗ ಸ್ವಾನುಗ್ರಹ ಬಲೇನ ವಾದಿರಾಜರ ಪೂರ್ಣಾನುಗ್ರಹದಿಂದಾಗಿ ಕಾಲಾಂತರೇ ಭಜನಂ ಕರೋತಿ, ಮುಂದಿನ ಕಾಲದಲ್ಲಿ ಖಂಡಿತವಾಗಿ ವಾದರಾಜರು ಶರಣಾಗತರಾಗ್ತಾರೆ ಎಂಬುದನ್ನ ಸೂಚನೆ ಮಾಡಲಿಕ್ಕೆ ಅದು ಎಲ್ಲರಿಗೂ ಇದು ವೃತ್ತಾಂತ. ಶೇಷಾಚಾರ್ಯರ ವೃತ್ತಾಂತವನ್ನು ಹೇಳುತ್ತಾ ಈ ತರ ಯಾರ್ಯಾರು ಯೋಗ್ಯರು ಸಜ್ಜನರಿದ್ದಾರೆ ಅವರವರ ಕರ್ಮಬಲದಿಂದಾಗಿ ಅವರು ವಾದಿರಾಜರ ಸೇವಾ ಮಾಡದಿದ್ರು ಕೂಡ ಮುಂದೆ ಅವರಿಂದ ನಾನು ಮಾಡಿಸ್ತೇನೆ ಅಂತ ಅವರಿಗೆ ಪೂರ್ಣಾನುಗ್ರಹ ಆಗುತ್ತೆ ಎಂಬುದನ್ನು ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ವಭಾವತಃ ಈ ಶೇಷ ಎಂಬ ಮಹಾಜ್ಞಾನಿ ವಾದಿರಾಜರ ಏಕಾಂತ ಭಕ್ತ, ಗುರುರಾಜರಲ್ಲಿ ವಿಶೇಷವಾದ ಭಕ್ತಿ, ದೇವ್ ಗುರುರಾಜನ ಮಹಾತ್ಮ್ಯ ಜ್ಞಾನ ಅದರಿಂದ ಭಕ್ತಿ ಅವರಲ್ಲಿದೆ. ಇನ್ನು ಹೇಳ್ತಾರೆ ಯಶ್ಚ ಮದಾಗ್ರಹೀ ಅಂದರೆ ವಾದಿರಾಜರ ವಿಷಯದಲ್ಲಿ ಇವರು ರುಜುಗಳು ಅಂತ ಹೇಳೋ ವಿಷಯದಲ್ಲಿ ಹೇಳುತ್ತಾರೆ ಮಚ್ಚಿಷ್ಯ ಮಧ್ಯೆ ವಾದಿರಾಜರ ಶಿಷ್ಯರು ಅಂದರೆ ಮುಂದೆ ಪದಗಳಿಗೆ ಬರತಕ್ಕಂತಹ ಯೋಗ್ಯರಾದ ದೇವತೆಗಳ ಮಧ್ಯದಲ್ಲಿ ಯಾರು ಪರಿಚಯ ಆಗಲಿಲ್ಲಲ್ವಾ, ವೃಂದಾವನಾಚಾರ್ಯರು ಅಂದ್ರೆ ಏಡಮೂಕ ಬ್ರಾಹ್ಮಣನಿಗೆ ವಾದಿರಾಜರು ಸ್ವಪ್ನದಲ್ಲಿ ಕಾಣಿಸಿ ಅವರಿಗೆ ಉಪದೇಶ ಕೊಟ್ಟಾಗ ಈ ಬ್ರಾಹ್ಮಣನ ಜೊತೆ ಕಾಣಿಸಿಕೊಂಡವರಲ್ಲಿ ಒಬ್ಬರು ಶೇಷ. ಆ ಶೇಷ ಎಂಬುವರು ಯಾರು ಅಂದರೆ ವಾದಿರಾಜರ ಜೊತೆಗೇನೆ ಮುಂದೆ ಅವರವರ ಪದಕ್ಕೆ ಬರತಕ್ಕಂತಹ ದೇವತೆಗಳೇನಿದ್ದಾರೆ ವಾದಿರಾಜರ ಸೇವಾ ಮಾಡಿದ್ದಾರೆ. ವಾದಿರಾಜರು ಬ್ರಾಹ್ಮಣನ ಸ್ವಪ್ನದಲ್ಲಿ ಕಾಣಿಸಿಕೊಂಡಾಗ ಬ್ರಾಹ್ಮಣನ ಜೊತೆಗೆ ವಾದಿರಾಜರಿಂದ ಉಪದೇಶ ಪಡೆದಂಥವರು ಇವರೆಲ್ಲ. ಇವರೆಲ್ಲ ಯಾರು? ದೇವತೆಗಳು. ಮುಂದೆ ಮುಂದೆ ಆಯಾ ದೇವಪದಕ್ಕೆ ಬರತಕ್ಕಂಥವರು. ಅಲ್ಲಿ ಆ ಶಬ್ದಶೇಷ, ಸೀತಾಪತಿ, ವ್ಯಾಸ ಮೊದಲಾದ ಶಬ್ದಗಳು ಅಲ್ಲಿ ಬರ್ತಾ ಇವೆ. ಅದು ಮುಂದಿನ ಮುಂದಿನ ಜನ್ಮಗಳಲ್ಲಿ ಅವರಿಗೆಲ್ಲ ಕೂಡ ಆ ಶಬ್ದಗಳ ಪ್ರಯೋಗ ಕೊಡುತ್ತೆ. ಅದೇ ಹೆಸರಿಂದ ಮುಂದೆ ಬರ್ತಾರವರು ಅಂತ ಹೇಳ್ತಾ ಇದ್ದಾರೆ. ಅಂಥ ಮಚ್ಚಿಷ್ಯ ಮಧ್ಯೆ ಮದ್ಭಕ್ತಿಯುಕ್ತ ಯಶ್ಚ ಮದಗ್ರಹಿ. ಇವರು ಮೊದಲು ವಾದಿರಾಜರ ಮಹಾತ್ಮ ಜ್ಞಾನಪೂರ್ವಕವಾದ ಭಕ್ತಿ ಇತ್ತು. ಅಷ್ಟೇ ಅಲ್ಲ, ವಾದಿರಾಜ ರುಜುಗಳು ಅಂತ ಹೇಳೋದರಲ್ಲಿ ಆಗ್ರಹವೂ ಇತ್ತು. ಆಗ್ರಹ ಅಂದ್ರೆ ನಿಶ್ಚಯ ಜ್ಞಾನಪೂರ್ವಕವಾಗಿ ಹೌದು ಅಂತ ಹೇಳ್ತಾ ಇದ್ರು. ಮತ್ ಸಂಪ್ರದಾಯ ಸಂಯುಕ್ತ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಷ್ಣು ತೀರ್ಥದ ಮಠದಂತೆ ನಾಮಧಾರಣ ಮುದ್ರಾಂಕನ ಎಲ್ಲ ಮಾಡಿಕೊಂಡು ವಿಶೇಷವಾಗಿ ಆ ವಾದಿರಾಜ ಗುರುಸಾರ್ವಭೌಮರು ಏನು ಸಂಪ್ರದಾಯವನ್ನು ಹಾಕೊಂಡಿರ್ತಾರೆ ಆ ಸಂಪ್ರದಾಯವನ್ನು ಚೆನ್ನಾಗಿ ಪಾಲನೆ ಮಾಡತಕ್ಕಂಥವ. ಅಷ್ಟೇ ಅಲ್ಲ, ಮನ್ಮಂತ್ರ ಜಪಶೀಲವಾನ್ ಅಂದ್ರೆ ವಾದಿರಾಜರ ಮಂತ್ರವನ್ನು, ವಾದಿರಾಜರು ಹೇಳಿಕೊಟ್ಟಂತಹ ಹಯಗ್ರೀವಾದಿ ಮಂತ್ರಗಳನ್ನು ಚೆನ್ನಾಗಿ ಜಪ ಮಾಡುವಂಥವನು. ಇಲ್ಲಿ ಪಾಷಂಡೈಹಿ ಸಹ ಸಂವಾಸ ಬಭೂವ ಬಹುವಾಸರಂ ಹೇಳ್ತಾರೆ. ಮ್ಲೇಚ್ಛರ ಸಂಘ ದುರನ್ನ ಭೋಜನ ಹೇಳ್ತಾರೆ. ನ ಮ್ಲೇಚ್ಛ ಭಾಷಾಂ ಶಿಕ್ಷೇತ್, ಮ್ಲೇಚ್ಛರ ಭಾಷೆಯನ್ನು ಮಾತಾಡಬೇಡಿ, ಅದು ಮಾತಾಡಿದ ಅವರ ಸಂಪರ್ಕವೇ ಬಂದಂತಾಗ್ಬಿಡುತ್ತೆ. ಆ ಭಾಷೆಯನ್ನು ಮಾತಾಡಬೇಡಿ, ಅವರ ಸಂಪರ್ಕ ಹೊಂದಬೇಡಿ, ಅವರನ್ನ ತಿನ್ನಬೇಡಿ. ಅದಕ್ಕೆ ಹೇಳ್ತಾರೆ ದುರನ್ನ ಭೋಜನ ಅಂದರೆ ಕಂಡ ಕೂಳುಗಳಿಗೆ ಒಡಲೊರೆಯ ಬೇಡ, ಹರಿ ದಯ ಮಾಡ, ಎಚ್ಚತ್ತು ಇರು ಕಂಡ್ಯ ಮನವೇ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ ಅನ್ನ ಯಾರು ನಮಗೆ ಕೊಡುತ್ತಾರೆ ಮಾಡುತ್ತಾರೆ ಅದರ ಅವರ ದೋಷ ಆ ಅನ್ನದಲ್ಲಿ ನಮಗೆ ಸೇರಿ ಬರುತ್ತೆ. ಅದ ಕಾರಣ ದುರನ್ನ ಭೋಜನ, ದುಷ್ಟರ ಸಂಘ, ಮ್ಲೇಚ್ಛರ ಸಂಘ ಇವೆಲ್ಲವೂ ಕೂಡ ಅವರಿಗಾಯಿತಂತೆ. ಅಂದ್ರೆ ದುಷ್ಟಾನ್ನ ಭೋಜನ, ದುಷ್ಟರ ಸಂಪರ್ಕ ಆಯಿತವರಿಗೆ. ಅದರಿಂದ ಅವರೇನಾದರು ಅಂತ ಹೇಳ್ತಾರೆ, ಅವರೇನ ಕೊನೆಗೆ ಅವರ ಪರಿಸ್ಥಿತಿ ಏನಾಯಿತು? ಇಷ್ಟು ಚೆನ್ನಾಗಿದ್ದವರು ಮತ್ಕೃತಿಂ ನ ಶೃಣೋತಿ. ವಾದಿರಾಜರಲ್ಲಿ ದೀಕ್ಷಾ ಇರತಕ್ಕಂಥ ವ್ಯಕ್ತಿ ಹೇಗೆ ಪಲ್ಟಿ ಆಯಿತು ಅಂದ್ರೆ ಅಧರ್ಮ ಬುದ್ಧಿಯಿಂದ ಕೂಡಿಕೊಂಡವನಾದ. ಮತ್ಕೃತಿಂ ನ ಶೃಣೋತಿ, ಅರ್ಥಂ ನ ಜಾನಾತಿ, ಆ ಅರ್ಥವನ್ನ ತಿಳ್ಕೊಳ್ಳಲ್ಲ, ತಿಳಿಯಲಿಕ್ಕೂ ಪ್ರಯತ್ನ ಮಾಡಲ್ಲ. ನತುಷ್ಯತಿ, ಒಂದು ವೇಳೆ ಯಾರಾದರೂ ಹೇಳಿದ್ರು ಕೂಡ ಅದನ್ನ ಕೇಳಿ ಸಂತೋಷ ಪಡೋದೇ ಇಲ್ಲ. ನ ಪೂಜಯತಿ ಮತ್ಪೀಠಂ, ನನ್ನ ಪಾದಪೀಠವನ್ನ ಅಥವಾ ನಾನು ನನ್ನ ಪೀಠ ಅಂತ ವೃಂದಾವನ, ವಿಶೇಷವಾಗಿ ಆ ಭಗವಂತನ ಪ್ರತಿಮಾರೂಪವಾಗಿರತಕ್ಕಂಥ ನನ್ನ ವೃಂದಾವನವನ್ನ ಏನು ನ ಪೂಜಯತಿ, ಪೂಜಾ ಮಾಡೋದಿಲ್ಲ. ಇನ್ನ ಹೇಳ್ತಾ ಇದ್ದಾರೆ ನ ಕರೋತಿ ಸದಾ ಶುಚಿಹಿ, ಸದಾ ಆಶುಚಿಹಿ. ನ ಕರೋತಿ ಅಂದ್ರೆ ವಿದ್ಯುಕ್ತ ಸ್ನಾನಾದಿ ಸತ್ಕರ್ಮ ನ ಕರೋತಿ, ಕಿಂತು ಸದಾ ಅಶುಚಿ ಸಂವಿದ್ಯತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡಿದಾಗ ಯಾರು ದೇವರು ಏನೋ ಚೂರು ಕೊಟ್ರೆ, ಜ್ಞಾನವೋ ಋಜುತ್ವ ಜ್ಞಾನವೋ ಭಗವಂತನ ಜ್ಞಾನವೋ ಕೊಟ್ಟಾಗ ಅಹಂಕಾರ ಪಟ್ಟರೆ ರಿವರ್ಸ್ ಆಗುತ್ತೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ವಾದಿರಾಜರ ಚಿಂತನೆ ಬರ್ತಾ ಇದೆ, ಭಗವಂತನ ಜ್ಞಾನ ಬಂದಿದೆ, ಇನ್ನೊಬ್ಬರಿಗೆ ಬರಲಿಲ್ಲ, ಇನ್ನೊಬ್ಬರಿಗೆ ಭಗವಂತನ ಚಿಂತನೆ ಬರ್ತಾ ಇಲ್ಲ, ಅವರನ್ನು ನೋಡಿ ಹೀಯಾಳಿಸಿದರೆ ಅಯ್ಯೋ ಇವರಿಗೇನಿಲ್ಲ ಅಂದರೆ ಏನಾಗುತ್ತೆ ಅಂದ್ರೆ ಅನ್ನೋದರಲ್ಲಿ ನಾವು ಹೇಗೆ ಮಾಡ್ತೀವಿ ಅಂದ್ರೆ, ನನಗೆ ಶಾಸ್ತ್ರಜ್ಞಾನ ಗೊತ್ತು, ನನಗೆ ರುಜುತ್ವದ ವಿಶೇಷವಾದ ನಂಬಿಕೆ ಇದೆ ಅಂದ್ರೆ ಅಲ್ಲಿ ಬುಡವೇ ಹೋಯಿತು. ವಾದಿರಾದರು ವಾಯುದೇವರು ದೇವರು ನನಗೆ ಕೊಟ್ಟಿದ್ದಾರೆ ಎಂಬ ಎಚ್ಚರ ಹೋಯಿತು. ನನಗೆ ಗೊತ್ತು ನನಗೆ ಗೊತ್ತು ನನಗೆ ಗೊತ್ತು ಬಂತು, ಇನ್ನೊಬ್ಬರಿಗೆ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಗೊತ್ತಿಲ್ಲ, ಇನ್ನೊಬ್ಬರಿಗೆ ದೀಕ್ಷಾ ಇಲ್ಲ ಅಂದ್ರೆ ಸ್ವತಂತ್ರವಾಗಿ ಅವರು ಇದು ಪಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂದ್ರೆ ಅವರೇ ಪಡ್ಕೊಂಡಿಲ್ಲ. ಬರಬೇಕಾಗಿದ್ದೇನು, ಇಬ್ಬರು ಗೊಂಬೆಗಳೇ, ಅವರ ಕರ್ಮಾನುಸಾರ ಸ್ವಾಮಿ ಕೊಟ್ಟಿಲ್ಲ, ನನ್ನ ಕರ್ಮಾನುಸಾರ ಸ್ವಾಮಿ ಕೊಟ್ಟ. ನನ್ನ ಕರ್ಮ ಕೂತಿತ್ತ ಯಾವಾಗಾದ್ರೂ ಸ್ವಿಚ್ ಆಫ್ ಮಾಡಿಬಿಡ್ತಾನೆ ಅಂದರೆ. ಹಾಗಾದ್ರೆ ಈ ಸಾಧನೆ ಹೇಗೆ, ಯಾವಾಗೂ ಭಯಪಡ್ತಾ ಇರಬೇಕಾ, ಯಾವಾಗ ಹೋಗುತ್ತಾ ಅಂತೇಳಿ ಅಂತ ಪ್ರಶ್ನೆ ಅಲ್ವಾ ಹೇಳ್ತಾರೆ. ಈ ಕೆಳಗೆ ದುಷ್ಕರ್ಮ ಅಂತ ಪೀಠ ಏನಿರುತ್ತೆ ಪಾಪ, ಅದು ಕೂತಿದ್ದವರೆಗೂ ಫ್ಲಕ್ಚುಯೇಷನ್ ತಪ್ಪಿದ್ದಲ್ಲ. ಮಣೆ ಕೆಳಗೆ ಮಣೆ ಹಾಕೊಂಡು ಕೂತಿದ್ದೀರಿ, ಗುಂಡ ಕಲ್ಲಿದೆ, ಅದು ಇದ್ದಷ್ಟು ಕಾಲ ಮಣೆ ಹಾಗೂ ಹೀಗೂ ಹಾಗೂ ಹೀಗೂ ಅಂತ ಇರುತ್ತೆ. ಮೇಲೆ ನಿಂತರೆ ಒಂದು ಚೂರು ಆಚೆ ಹೋದ್ರೆ ಟಪ್ ಅಂತ ಇನ್ನೊಂದು ಕಡೆ ಹೇಳುತ್ತೆ, ಇನ್ನೊಂದು ಕಡೆ ಹೇಳುತ್ತೆ, ಕಲ್ಲು ತೆಗೆಯೋ ಪರ್ಯಂತ. ನಾವು ಅಂದ್ರೆ ವಾದಿರಾಜರ ಚಿಂತನ, ಭಗವಂತನ ಚಿಂತನ ಬಂದಾಗ ಒಂದು ವೇಳೆ ಮುಂದೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರವೇ ಪಲ್ಟಿ ಹೊಡೆಯೋದಿದ್ದರೆ ಅಂಥ ಕರ್ಮ ಕಳ್ಕೊಳ್ಳಿಕ್ಕೆ ಸಾಧನೆ ಮಾಡಿಕೋಬೇಕಷ್ಟೇ ಹೊರತು ಅದನ್ನ ಇನ್ನೊಂದು ಕಲ್ಲು ಸೇರಿಸುವಂತ ಮಾಡಬಾರದು. ಇನ್ನೊಂದು ಕಲ್ಲು ಅಂದ್ರೆ ಯಾವುದು ಅಂದ್ರೆ, ಇನ್ನೊಬ್ಬರಿಗೆ ಇಲ್ಲದಿದ್ದಾಗ, ಅವರಿಗೆ ಭಗವಂತನ ಜ್ಞಾನವೋ ರುಜುತ್ವ ಜ್ಞಾನವೋ ಇಲ್ಲದಿದ್ದಾಗ ಅವರನ್ನು ನೋಡಿ ಹೀ ಅಳಿಸಿ ಏ ಅಂತ ನಾವು ಅಂದುಬಿಟ್ರೆ ಅವಾಗೇನಾಗುತ್ತೆ ನೋಡಿ. ಎಂಥವರು ಹೇಗೆ ಪಲ್ಟಿ ಹೊಡೆದರು ಅಂತ ಹೇಳ್ತಾರೆ ಶೇಷಾಚಾರ್ಯರು. ವಾಜರಾಜರ ಭಕ್ತರು, ಅಚ್ಚಿನ್ನ ಭಕ್ತರು, ಅಂಥವರೇ ಹಾ ಬೇಡ ಅಂತ ಕೂತು ಬಿಟ್ರಲ್ಲ. ಪ್ರಾರಬ್ಧ ಕರ್ಮ ಎಂಥವರನ್ನ ಪಲ್ಟಿ ಹೊಡಿಸುತ್ತೆ ಅದು ತಿಳ್ಕೊಂಡು ಸ್ವಾಮಿ ಇವರನ್ನು ಉದ್ಧಾರ ಮಾಡಯ್ಯ ಅಂತ ಕೇಳಿಕೋಬೇಕು. ನನಗೆ ಕೊಟ್ಟದ್ದು ನೀನೇ, ನಿನ್ನ ಅನುಗ್ರಹದಿಂದ ಬಂತು ಅಂತ ಕೇಳಿಕೊಂಡುವ ಬಚಾವ್ ಚೆನ್ನಾಗಿರ್ತೀವಿ. ಇಲ್ಲ ನಾ ತಿಳ್ಕೊಂಡೆ, ನಂಗೆ ಗೊತ್ತು, ಅವನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಅಂದ್ರೆ ಸ್ವತಂತ್ರವಾಗೇ ಗೊತ್ತಿಲ್ಲ ಅಂತ ನಮ್ದ ಅಲ್ಲಿ ದೇವರು ತಿಳಿಸಿಲ್ಲ ಅಂತ ಬಂದ್ರೆ ನಿಮಗೆ ಅವನ ಹೀಯಾಳಿಕೆ ಬರುತ್ತೆ ಬರಲ್ಲ. ಅವನ ದೋಷಾನುಸಾರ ಭಗವಂತ ತಿಳಿಸಿಲ್ಲ ಅಂತ ಎಚ್ಚರ ಬಂದ್ರೆ ಅವರ ಮೇಲೆ ಹೀಯಾಡಿಸುವ ಭಾವನೆ ಬರುತ್ತೆ, ಅವನೇ ತಿಳ್ಕೊಂಡಿಲ್ಲ, ಅವನೇ ದಡ್ಡ, ಈ ಥರ ಭಾವನೆ ನಮಗೆ ಬಂತ. ಆ ಭಾವನೆ ಮಾಡಿರೋದು ಏನಂತ ಅಂದ್ರೆ, ಅವರಲ್ಲಿ ಅಸ್ವಾತಂತ್ರ್ಯ ಜ್ಞಾನ ಬಿಟ್ಟು ಸ್ವಾತಂತ್ರ್ಯ ಆರೋಪಪೂರ್ವಕವಾಗಿ ಅವರನ್ನು ನಿಂದಾ ಮಾಡಿದಂತ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಪಾಪದಿಂದಾಗಿ ನಮ್ಮ ಬುಡವೇ ಕದಲುತ್ತಾ ಬರುತ್ತೆ. ನಮ್ಮಲ್ಲಿ ಬಂದಂತಹ ಭಗವಂತನ ತತ್ವಜ್ಞಾನ, ವಾದಿರಾದ ರಜುತ್ವ ಜ್ಞಾನ ಕದಲಿ ಹೋಗ್ತಾ ಬರುತ್ತೆ. ಅದರಿಂದ ಎಚ್ಚರದಿಂದಿರಿ. ಯಾರಿಗೆ ಸಂಪತ್ತಿಲ್ಲ, ಭಗವಂತನ ಚಿಂತನಾ ಸಂಪತ್ತು ಅಥವಾ ರಾಜರ ಚಿಂತನಾ ಸಂಪತ್ತು ಇರಲ್ಲ, ಅವರನ್ನು ನೋಡಿ ಹೀಯಾಳಿಸಬೇಡಿ, ನಿಮ್ಮದೇ ಕಳ್ಕೊಳ್ಳುವ ಸ್ಥಿತಿ ಬಂದಿತು ಎಂಬ ಎಚ್ಚರ ಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭಕ್ತಿಯಾದಿ ಯುಕ್ತೋಪಿ ಶೇಷ ಮತ್ಕೃತಿ ನ ಶೃಣೋತಿ. ಒಳಗೆ ವಾದಿರಾಜರ ಮೇಲೆ ಭಕ್ತಿ ಎಲ್ಲ ಇತ್ತು, ಈಗ ವಿಶೇಷವಾಗಿ ಪ್ರಾರಬ್ಧ ಕರ್ಮಾನುಸಾರವಾಗಿ ನನ್ನ ಕೃತಿಯನ್ನ ನ ಶೃಣೋತಿ, ಸ್ವಯಂ ಅರ್ಥಂ ನ ಜಾನಾತಿ. ಅಂದರೆ ಹೇಳ್ತಾರೆ ಸುಬ್ರಾಯರದಕ್ಕೆ ಅರ್ಥ, ಈತ ಅಜಾಮಿಳನಂತೆ, ಅಜಾಮಿಳ ಮಾಧವ ಮೊದಲು ಅದ್ಭುತವಾದ ಬ್ರಾಹ್ಮಣರಾಗಿದ್ದು ಒಳ್ಳೆ ಪಂಚಯಜ್ಞ ಪರೋ ನಿತ್ಯಂ ಪಂಚಾನನ ಸಮದ್ವಿತಿ, ಪಂಚಯಜ್ಞ ಪರನಾಗಿ ವೇದ ವೇದಾಂತಗಳು ತಿಳ್ಕೊಂಡು ಭಗವಂತನ ಶರಣಾಗತರಾದವರಿಬ್ಬರು ಅಜಾಮಿಳ ಮಾಧವ. ಹೇಗಾದರೂ ಪ್ರಾರಬ್ಧ ಕರ್ಮ ಇದ್ದದ್ದರಿಂದ ಬೇರೆ ಸಂಪರ್ಕ ಮಾಡಿ ಭೀಕರವಾಗಿ ತಯಾರಾದರೂ ಪುನಃ ಭಗವಂತ ಅವರನ್ನು ಉದ್ಧಾರ ಮಾಡಿದ. ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಬ್ರಾಹ್ಮಣ್ಯವನ್ನೇ ಕಳಕೊಂಡಿದ್ದಾನೆ ಅಂತ ಇವರ ಕುರಿತು ಹೇಳ್ತಾ ಇದ್ದಾರೆ. ಸಚ ವಿಪ್ರಹ ಬಹಿರ್ಭೂತ, ಅಂದರೆ ವಿಶೇಷವಾಗಿ ನನ್ನ ಕೃತಿಯನ್ನು ಕೇಳಲ್ಲ, ಅರ್ಥವನ್ನ ತಾನು ತಿಳ್ಕೊಳ್ಳಲ್ಲ, ಪರೋಕ್ತಂ ಶುದ್ಧಾಪಿ ನ ತುಷ್ಯತಿ. ಬೇರೊಬ್ಬರು ಹೇಳಿದ್ರು ಕೂಡ ಅದು ನೋಡಿದೆ ಏನೋ ಹೇಳ್ತಾರೆ ಒಣ, ಇದು ಏನಾಖ್ಯಾನವೋ ಏನೋ, ಇದರ ಅರ್ಥವೋ ಏನೋ ಹೇಳ್ತಾರೆ. ಆಖ್ಯಾನ ಅಂದ್ರೆ ಅರ್ಥಿಲ್ಲದ ಗ್ರಂಥ ಇದು, ಅದಕ್ಕೊಂದು ಅರ್ಥ ಇಲ್ಲ ಏನಿಲ್ಲ, ಸುಮ್ಮನೆ ಏನೋ ಈ ಗುಂಪೆಲ್ಲ ಕಟ್ಕೊಂಡು ಓದಾಡ್ತಾ ಇರ್ತಾರೆ ಅಂತ ಆ ರೀತಿ ಆ ಆಲೋಚನೆ ಬರ್ತಾ ಇದೆ. ಅಷ್ಟೇ ಅಲ್ಲ, ವಿಶೇಷವಾಗಿ ನನ್ನ ಪೂಜಾ ಮಾಡಲ್ಲ, ಅಂದ್ರೆ ನನ್ನ ಒಳಗೆ ಹಯಗ್ರೀವನ ಪೂಜಾ ಮಾಡಲ್ಲ, ಇನ್ನ ವಿದ್ಯುಕ್ತವಾದಂತಹ ಸ್ನಾನಾದಿ ಕರ್ಮಗಳೇ ಮಾಡಲ್ಲ, ಯಾವಾಗೂ ಅಶುಚಿಯಾಗಿಯೇ ಇರ್ತಾನೆ. ಹಾ ಅದನ್ನು ಹೇಳ್ತಾ ಇದ್ದಾರೆ, ತೇನ ಅನರ್ಚಿತೇನ ವಿಪರೀತ ಚಿತ್ತೇನ ಸ್ತುತ್ಯಾದ್ಯಕರಣೇನ ಮದ್ರೋಹ ಫಲಭಾಗಪಿ ನರಕೆ ನಮಜ್ಜೇತ. ಇಲ್ಲಿ ಹೇಳ್ತಾ ಇದ್ದಾರೆ, ಸಚ ವಿಪ್ರ ಭೈರ್ಭೂತ ಮದ್ರೋಹ ಫಲಭ ಸ್ವಯಂ ಪಿತೃವಿಸ್ಸಹ ಮಜ್ಜೇತ ನರಕೆ ನಚ ಮಾಮಕ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯದ್ಯಪಿ ನಮಗರ್ಥ ಆಗಬೇಕಾದರೆ ನಾವು ಮನೆಯಲ್ಲಿ ಮಕ್ಕಳಿದ್ದಾರೆ, ಮಕ್ಕಳನ್ನ ಅಪ್ಪ ಅಮ್ಮ ಹಡೆದಿದ್ದಾರೆ, ಹಡೆದ ಮೇಲೆ ಪ್ರಾಣದಂತೆ ಬೆಳೆಸಿದ್ದಾರೆ. ಅಪ್ಪ ಅಮ್ಮ ಏನು ಬೇಕೋ ಎಲ್ಲ ಕೊಟ್ಟಿದ್ದಾರೆ, ಅವರಿಗಾಗಿ ಪ್ರಾಣವೂ ಕೊಡಲಿಕ್ಕೆ ಸಿದ್ಧರಾಗಿರುತ್ತಾರೆ. ಅಂಥವರನ್ನ ಮಗ ಅವರ ವಿಶೇಷವಾಗಿ ಸತ್ಕಾರವನ್ನ ಮಾಡಿ ಎಲ್ಲ ಮಾಡಿ ಮಾಡಬೇಕಾ ಇಲ್ವಾ? ಮನೆಯಲ್ಲಿ ಚೆನ್ನಾಗಿ ನೋಡ್ಕೋಬೇಕಾ ಇಲ್ವಾ? ಅವನ ಧರ್ಮ ಹೌದಾ ಅಲ್ವಾ? ಬಿಟ್ಟರೆ ಅಪ್ಪ ಅಮ್ಮ ಶಾಪ ಕೊಡೋದಲ್ಲ, ಮಗನೇ ಅಪ್ಪ ಅಮ್ಮನ್ನ ಸರಿಯಾಗಿ ನೋಡಿಕೊಳ್ಳದೇ ಇದ್ದದ್ದಕ್ಕೆ ಪಾಪ ಬರುತ್ತಾ ಇಲ್ವಾ? ಆ ಮಗನನ್ನ ಅಪ್ಪ ಅಮ್ಮಂದರಿಗೆ ದ್ರೋಹ ಮಾಡಿದವ ಅಂತ ಕರೀತಾರ ಇಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ. ಮದ್ರೋಹ ಫಲಭಾಕ್ ಸ್ವಯಂ, ನಾನವನಿಗೆ ಎಲ್ಲವೂ ಆಗಿ ಮಾಡುವಾಗ ಅವನು ನನಗೆ ನನ್ನ ಒಳಗಿರುವ ಭಗವಂತನಿಗೆ ಸಲ್ಲಿಸಬೇಕಾದ ಗೌರವಾದಿಗಳನ್ನು ಸಲ್ಲಿಸ್ತಾ ಇಲ್ಲ. ನನಗೆ ಬೇಕಾಗಿಲ್ಲ, ಸ್ವಾಮಿಗೂ ಬೇಕಾಗಿಲ್ಲ. ಸಲ್ಲಿಸಿದರೆ ಅವ ಉದ್ಧಾರ ಆಗ್ತಾನೆ, ಅವ ಸಲ್ಲಿಸ್ತಾ ಇಲ್ಲ. ಸಲ್ಲಿಸ್ತಾ ಇಲ್ಲ ಅಂದ್ರೆ ಆಯಿತು, ದ್ರೋಹದ ಫಲ ಬರ್ತಾ ಇದೆ. ತೇನ ಅನರ್ಚಿತೇನ ಹೇಳ್ತಾ ಇದ್ದಾರೆ, ಪಿತೃಭಿಸ್ಸಹ ಮಜ್ಜೇತ ನರಕೆ ನಚ ಅಂತ ಹೇಳ್ತಾರೆ. ಇಂಥ ಭಗವಂತನನ್ನ, ತನಗೆ ಜನ್ಮಾದಿಗಳನ್ನ ಕೊಟ್ಟು ಅನುಗ್ರಹ ಮಾಡಿದ ಭಗವಂತನನ್ನ, ವಾಯುದೇವರನ್ನ, ವಾದಿರಾಜರನ್ನ ಈ ರೀತಿಯಾಗಿ ಚಿಂತನೆ ಮಾಡದೇ ಇದ್ದದ್ದರಿಂದ ಅವೇನಾಗ್ತದೆ, ಮಹಾದ್ರೋಹ ಫಲ ಬರುತ್ತೆ. ದ್ರೋಹ ಫಲ ಏನು? ನರಕದಲ್ಲಿ ಬೀಳಬೇಕಾಗುತ್ತೆ. ನರಕದಲ್ಲಿ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ, ಪಿತೃಭಿಸ್ಸಹ ತನ್ನ ಪಿತೃಗಳ ಸಹಿತವಾಗಿ ನರಕದಲ್ಲಿ ಬೀಳಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ನಚ ನರಕೇ ಮಜ್ಜತಿ ಪಿತೃಭಿಸ್ಸಹ, ನರಕದಲ್ಲಿ ಬೀಳುವಂಥವನಾಗ್ತಾನೆ, ಇನ್ನೇನು ನರಕ ದರ್ಶನ ಆಗ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಚ. ಯಾಕೆ ಮಾಮಕಃ? ಯಾಕೆ ಅಂದ್ರೆ ಅವ ನನ್ನ ಸಹಜ ಭಕ್ತ, ಪ್ರಾರಬ್ಧ ಕರ್ಮದಿಂದ ಹೀಗಾದದ್ದಕ್ಕೆ ಅವನು ನರಕದಲ್ಲಿ ಬೀಳಲ್ಲ. ಅಂದ್ರೆ ವಾದಿರಾಜರು, ಆ ವ್ಯಕ್ತಿ ಪ್ರಾಣತ್ಯಾಗ ಮಾಡಿ ಹೋಗುವ ಕಾಲಕ್ಕೆ ವಾದಿರಾಜರೇ ನಿಂತು ರಕ್ಷಣೆ ಮಾಡುತ್ತಾ ಇದ್ದಾರೆ ಎಂಬುದನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ತದ್ದೋಷ ಪರಿಹಾರಕ ಸಾಧನ ಮಾಹ, ಆ ದೋಷವನ್ನ ಪರಿಹಾರ ಮಾಡಿಕೊಳ್ಳುವ ಸಾಧನವನ್ನ ಹೇಳ್ತಾ ಇದ್ದಾರೆ. ಇತಃಪರಂ ಕಿಯಜ್ಜನ್ಮ ಜಾತ ಪ್ರೇಕ್ಷತಿ ಮತ್ಕೃತಿ ಅವಶಿಷ್ಟಂ ತು ವಕ್ತವ್ಯಂ ಮುಕ್ತಿಂ ಯಾಸ್ಯಾಮಿ ಸದ್ಗತಿ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇತಃ ಪರಂ ಅಂದ್ರೆ ಏತದ ಆಖ್ಯಾನ ಉಪದೇಶ ಕಾಲೀನ ಜನ್ಮತಃ ಪರಂ ವಿಪ್ರಸ್ಯ ಯತಿಯೋಗ್ಯತ್ವ ಜನ್ಮ ಸಮಯೇ ಜಾತಸ್ಸನ್ ಹೇಳ್ತಾ ಇದ್ದಾರೆ. ಕಿಯಜ್ಜನ್ಮ ಸುಜಾತಸ್ಸನ್, ಈ ಬ್ರಾಹ್ಮಣ ವಿಶೇಷವಾಗಿ ಅನೇಕ ಜನ್ಮಗಳು ಪಡೆದ, ವಾದಿರಾಜರ ಚಿಂತನೆ ಮಾಡಲಿಲ್ಲ, ದ್ರೋಹ ಆಯಿತು, ಆದರೆ ನಂತರ ಜನ್ಮಗಳು ಬಂತು. ಆ ಒಳ್ಳೆ ಜನ್ಮಗಳಲ್ಲಿ ಬಂದು ಕೊನೆಗೆ ಹೇಳ್ತಾ ಇದ್ದಾರೆ, ಯಾವಾಗಾದರೆ ವೃಂದಾವನಾಚಾರ್ಯರಾಗಿ ಈ ಬ್ರಾಹ್ಮಣ ಬರ್ತಾನೋ ಆವಾಗ ಇವರೂ ಬರ್ತಾರೆ. ವಾದಿರಾಜರು ಮುಂದೆ ಆಗುವುದನ್ನು ಹೇಳ್ತಾ ಇದ್ದಾರೆ. ಈ ಬ್ರಾಹ್ಮಣ ಮುಂದೆ ವೃಂದಾವನಾಚಾರ್ಯರಾಗಿ ಬಂದಾಗ ಇವರು ಕೂಡ ಶೇಷ ಆಚಾರ್ಯರು ಆವಾಗ ಹುಟ್ಟಿ ಬರ್ತಾರೆ. ಬಂದು ಮತ್ಕೃತಿಂ ಪ್ರೇಕ್ಷತಿ, ನನ್ನ ಕೃತಿಯನ್ನ ನೋಡುತ್ತಾರೆ. ಅವಾಗ ಹೇಳ್ತಾರೆ, ಅಶ್ಯ ವೃತ್ತಾಂತಂ ವಕ್ತವ್ಯಂ ಅವಶಿಷ್ಟಂ ವರ್ತತೆ. ಅಂದ್ರೆ ವಿಶೇಷವಾಗಿ ಆ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿ ವೃಂದಾವನಾಚಾರ್ಯರಿಂದ ಆ ಕೃತಿಯನ್ನ ಪಡೆದು ಅವರ ಅನುಗ್ರಹದಿಂದ ಮಹಾಜ್ಞಾನಿ ಆಗ್ತಾರೆ. ಆದರೂ ಇದು ಹೇಳ್ತಾರೆ, ಈ ವಿಶೇಷವಾಗಿರತಕ್ಕಂಥ ಶೇಷನ ಉಪದೇಶವೇ ತುಂಬಾ ಕೂತಿದೆ. ಶೇಷಾಚಾರ್ಯರಿಗೆ ವಾದರಾದರೂ ಮುಂದೆ ಮಾಡಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಈ ಆಜ್ಞೆಯನ್ನು ಮಾಡಿದ್ದಾರೆ, ಇಂತಹ ಕೆಲಸ ಮಾಡಯ್ಯ ಅಂತ ಆ ಶೇಷಾಚಾರ್ಯರಿಗೆ ಈ ರೀತಿಯಾಗಿರತಕ್ಕಂಥ ಅನುಗ್ರಹ ಮಾಡುತ್ತೇನೆ. ಅಂದರೆ ಇಲ್ಲಿ ನೋಡಬೇಕಾಗಿದ್ದು, ಒಬ್ಬ ವ್ಯಕ್ತಿ ಭಗವಂತನ ಗುರುಗಳ ಶರಣಾಗತರಾಗಿದ್ದರೂ ಕೂಡ ಹೇಳ್ತಾರೆ ವಿಜಯದಾಸರು, ದಾಸನಾದರೆ ಏನು, ಉಣಲಿಬೇಕು ಕರ್ಮ. ನಾನು ಭಗವಂತನ ದಾಸನಾದೆ ಅಂತ ಅಂದಷ್ಟು ಮಾತ್ರಕ್ಕೆ ಕರ್ಮ ಎಲ್ಲ ತೆಗೆದು ಬಿಡಲ್ಲ ಭಗವಂತ. ಯಾಕೆ, ಅದು ಉಂಡ್ರೇನೆ ಒಳ್ಳೇದಾಗುತ್ತೆ, ನಮಗೆ ಉಂಡ್ರೇನೆ ಒಳ್ಳೇದಾಗುತ್ತೆ. ಅದಕ್ಕೇನು ಮಾಡ್ತಾನೆ ಭಗವಂತ ಅಂದರೆ, ನೋಯ ಗೊಣದೆ ಉಣಿಸಿ ಪಾಲಿಪ, ನೋವಿಲ್ಲದಂತೆ ಉಣಿಸಿ ಅವನ್ನ ಅನುಗ್ರಹ ಮಾಡುತ್ತಾನೆ. ಇವನು ತಿಳಿಸಿಕೊಡ್ತಾರೆ. ಹಾಗಾದ್ರೆ ಯಾರು ಅಜಾಬಿಲ ಮಾಧವ ಇವರೆಲ್ಲರನ್ನು ನೋಡಿದರೆ ಎಲ್ಲರೂ ಭಗವಂತನ ಶರಣಾಗತರಾದವರೇ, ಭಗವಂತನ ಪಾದವನ್ನು ಹಿಡಿದವರೇ. ಅವರ ಕರ್ಮಾನುಸಾರ, ಯಾಕೆಂದರೆ ನಾಭುಕ್ತಂ ಕಿಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ, ಕೋಟಿ ಕಲ್ಪಗಳು ಕಳೆದರೂ ಕೂಡ ನಾವು ನಮ್ಮ ಕರ್ಮವನ್ನು ಉಣದೇದು ಸವಿಯಲ್ಲ. ಆದ ಕಾರಣ ನಮ್ಮ ಕರ್ಮ ಸವಿಬೇಕಾದ್ರೆ ಉಣ್ಲೇಬೇಕು. ದೇವರ ಶರಣಾಗತರಾಗದೇ ಇದ್ದಾಗ ಉಣ್ಣುವ ಕರ್ಮಕ್ಕೂ ದೇವರ ಶರಣಾಗತರಾದ ಮೇಲೆ ಉಣ್ಣುವ ಕರ್ಮಕ್ಕೂ ವ್ಯತ್ಯಾಸ ಇದೆ. ಕರ್ಮ ಅಂತೂ ಉಣ್ಲೇಬೇಕು. ದೇವರ ಶರಣಾಗತರಾಗಿದ್ದಕ್ಕೆ ಅದರ ಪ್ರಭಾವ ಪೂರ್ಣ ತೆಗೆದುಬಿಟ್ಟು ಕರ್ಮ ಚೂರು ಆದಂತೆ ಇದ್ರೂ ಕೂಡ ಚೂರಾದಂತೆ ಅದನ್ನು ಪರಿಹಾರ ಮಾಡಿಬಿಡುತ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಅವಶಿಷ್ಟಂತು ವಕ್ತವ್ಯಂ ಮುಕ್ತಿಂ ಯಾಸ್ಯಾಮಿ ಸದ್ಗತಿಂ. ಈ ರೀತಿಯಾಗಿ ವಿಶೇಷವಾಗಿ ಮುಕ್ತಿಂ ಯಾಸ್ಯಾಮಿ ಅಂತ ಇಲ್ಲಿ ಹೇಳುತ್ತಾರೆ. ಸದ್ಗತಿಂ ಸುಜ್ಞಾನಂ ಮುಕ್ತಿಂಚ ಯಾಸ್ಯತಿ. ಅವರು ಮುಂದೆ ವೃಂದಾವನಾಚಾರ್ಯರು ಬ್ರಾಹ್ಮಣ ವೃಂದಾವನಾಚಾರ್ಯರು ಬಂದಾಗ ಇವರು ಹೋಗಿ ಉಪದೇಶ ಪಡೆದು ಅದರಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಇಲ್ಲಿ ಪಡೆಯುತ್ತಾರೆ ಎಂದು ಶಬ್ದ ಪಡೆದೇ ಹೇಳಿಲ್ಲ, ಮುಕ್ತಿಯನ್ನು ಪಡೆಯುತ್ತೇನೆ ಅಂದರು. ಅಲ್ಲ, ಉಪದೇಶ ಪಡೆಯುವುದು ಯಾರು? ಶೇಷಾಚಾರ್ಯ. ಯಾರಿಂದ? ಮುಂದೆ ಜನ್ಮದಲ್ಲಿ ವೃಂದಾವನಾಚಾರ್ಯರಿಂದ. ವೃಂದಾವನಾಚಾರ್ಯರಿಂದ ಉಪದೇಶ ಪಡೆದಂತ ಶೇಷಾಚಾರ್ಯರು ಮುಕ್ತಿಯನ್ನು ಪಡೀತಾರೆ ಅಂತ ಹೇಳಬೇಕಾ? ಮುಕ್ತಿಯನ್ನು ಪಡೀತೇನೆ ಅಂತ ಹೇಳಿದರೆ ಸಂಬಂಧ ಏನಿದೆ? ವಾದರಾಜನ ಮುಕ್ತಿಗೆ ಹೋಗ್ಲಿಕ್ಕೂ ಇವರಿಗೆ ಪ್ರಕರಣ ಸಂಬಂಧ ಏನಿದೆ ಅಂದ್ರೆ, ಇಷ್ಟರ್ಥ ಬಿಂಬಕ್ರಿಯಾ ನೋಡಿಕೊಳ್ಳಿ, ಇಲ್ಲದಿದ್ರೆ ಯಾವುದು ಅರ್ಥವೇ ಆಗಲ್ಲ ಅಂತ ಹೇಳ್ತಾರೆ. ಯಾಸ್ಯಾಮೀತಿ ವ್ಯತ್ಯಯೇನ ಸ್ವಸ್ಯ ಸ್ವಾತಂತ್ರ್ಯಂ ಸೂಚಿತಂ. ಅಂದ್ರೆ ಹೇಳ್ತಾರೆ, ಜೀವರ ಒಳಗಿದ್ದು ಭಗವಂತ ಸುಷುಪ್ತಿ ಪ್ರಕರಣದಲ್ಲಿ ಬರುತ್ತೆ. ಏನದು? ಗೃಹಾತಿ ಗೃಹಾತಿ ಗಚ್ಚತಿ ಗಚ್ಚತಿ. ಭಗವಂತ ನಡೆಸಿದರೆ ನಡೆಯುತ್ತಾನೆ, ನುಡಿಸಿದರೆ ನುಡಿಯುತ್ತಾನೆ. ಅಂದರೆ ಇವ ಶೇಷಾಚಾರ್ಯರು ನನ್ನ ಶರಣಾಗತರಾಗಿದ್ದರೂ ಕೂಡ ಅವರ ಕರ್ಮಾನುಸಾರ ಹೀಗೆ ಮಾಡಿಸಿದೆ, ಮುಂದೆ ಅವರನ್ನ ವಿಶೇಷವಾದ ಜನ್ಮದಲ್ಲಿ ಬ್ರಾಹ್ಮಣರ ಸಂಪರ್ಕ ಆಗುವಂತೆ ಅವರೊಳಗಿರುವ ನಾನೇ ಮಾಡಿಸಿ ಆ ಕೃತಿಯಿಂದ ಮಹಾಜ್ಞಾನಿಯನ್ನು ಮಾಡಿಸಿ ನಾನು ಮುಕ್ತಿಗೆ ಅವರ ಒಳಗಿರುವ ರೂಪದಿಂದ ಮುಕ್ತಿಗೆ ಹೊರಡತ್ತಾ ಅವರನ್ನು ಕರಕೊಂಡು ಹೋಗ್ತೇನೆ. ನಾವು ಮುಕ್ತಿಗೆ ಹೋಗಬೇಕಾದ್ರೆ ಜೀವ ಯಾವಾಗ ಅವನಲ್ಲಿ ಚೈತನ್ಯ ಇರಬೇಕಲ್ಲ, ಇರಬೇಕಾದ್ರೆ ಯಾರಿರ್ಬೇಕು? ದೇವರಿರ್ಬೇಕು. ದೇವರಿರ್ಬೇಕಾದ್ರೆ ಸುಮ್ಮನೆ ಇರ್ತಾನೆ? ವಾದ್ಯರಿರ್ಬೇಕು, ವಾದ್ಯರಾದ್ರೂ ಇರಬೇಕಲ್ಲ. ಅಂದ್ರೆ ನಾವು ಮುಕ್ತಿಗೆ ಹೋಗೋದು ಅಂದ್ರೆ ನಮ್ಮಲ್ಲಿರುವ ಒಂದು ರೂಪದಿಂದ ಅವರು ಮುಕ್ತಿಗೆ ಹೊರಟರೆ ನಮಗೆ ಮುಕ್ತಿ ಬರುತ್ತೆ. ಅದೇ ಹೇಳತಾಗಿ ಮುಕ್ತಿಂ ಯಾಸ್ಯಾಮಿ ಅಂತ ಹೇಳಿದ್ರು. ಇಷ್ಟೆಲ್ಲ ನಮಗೆ ಷೋಡಶಿ ನಾವು ತಿಳ್ಕೊಳ್ಳದಂಗಿದ್ರೆ, ಬಿಂಬ ಪ್ರತಿಬಿಂಬ ಭಾವ ತಿಳ್ಕೊಳ್ಳದಂಗಿದ್ರೆ ಅರ್ಥ ಆಗುತ್ತಾ ಇವೆಲ್ಲ? ಎಷ್ಟು ಆಳವಾಗಿ ಹೇಳತಾ ಬರತಾರೆ ವಾದರಾಜ ಗುರು ಸಾರ್ವಮವರು. ಅದಕ್ಕೆ ಮುಕ್ತಿಂ ಯಾಸ್ಯಾಮಿ ಸದ್ಗತಿಂ. ಇನ್ನು ಮುಂದೆ ಹೇಳ್ತಾರೆ, ಅಶ ವೃತ್ತಾಂತಂ ವಕ್ತವ್ಯಮಸ್ತಿ ಚೇತ್. ಹೇಳ್ತಾರೆ, ಅವಶಿಷ್ಟಂತ ವಕ್ತವ್ಯಂ ಅಸ್ತಿ ಅಂತ ಹೇಳ್ತಾರೆ. ಇವರ ಕುರಿತು ಮುನ್ನ ಹೇಳಬೇಕಾಗಿದ್ದು ತುಂಬಾ ಇದೆ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಕಿಮರ್ಥಂ ಕಿಂಚಿದುಕ್ತಂ. ಇಲ್ಲಿ ಯಾಕೆ ಹೇಳಿದ್ರು? ಸ್ವಲ್ಪ ಮುಂದೆ ಹೇಳೋದು ಏನಿದ್ರೆ ಶೇಷಾಚಾರ್ಯರ ಕುರಿತು ಅಲ್ಲೇ ಹೇಳ್ಬೋದಲ್ಲ, ಇಲ್ಲಿ ಯಾಕೆ ಹೇಳಿದ್ದೀರಿ ಅಂತ ಹೇಳ್ತಾರೆ. ಮಂತ್ರ ಪ್ರಕರಣೆ ವಿಪ್ರ ಸೀತಾಪತ್ಯೋರಿವ ಶೇಷಸ್ಯಾಪಿ ಅಧಿಕಾರ ಸೂಚನಾರ್ಥಂ. ಅಲ್ಲಿ ಹೇಳ್ತಾರೆ, ಇಲ್ಲಿ ಬ್ರಾಹ್ಮಣ ಮತ್ತು ಸೀತಾಪತಿ ಇವರ್ಯಾರೇ ಅಂದ್ರೆ, ಸೀತಾಪತಿ ಎಂಬುವರು ವಾಜಿರಾಜರ ಶಿಷ್ಯರೇ, ಶೇಷ ಎಂಬುವರು ವಾಜಿರಾಜರ ಶಿಷ್ಯರೇ, ವ್ಯಾಸ ಎಂಬುವರು ವಾಜಿರಾಜರ ಶಿಷ್ಯರೇ, ಅವರೆಲ್ಲ ದೇವತೆಗಳು, ಮುಂದೆ ಪದಕ್ಕೆ ಬರತಕ್ಕಂಥವರು ಅವರೆಲ್ಲ ಬ್ರಾಹ್ಮಣನ ಸ್ವಪ್ನದಲ್ಲಿ ವಾದಿರಾಜರ ಮುಖದಿಂದ ಎಲ್ಲರೂ ಉಪದೇಶ ಪಡೆದರು. ಅದರಲ್ಲಿ ವಾದಿರಾಜರ ಕೃತಿಯನ್ನ ನೋಡಿ ಅರ್ಥ ಮಾಡಿಕೊಂಡು ಸಾಧನೆ ಮಾಡುವಂತಹ ಯೋಗ್ಯರಾದ ದೇವತೆಗಳಲ್ಲಿ ಅಲ್ಲಿ ವಿಶೇಷವಾಗಿರತಕ್ಕಂಥ ಸೀತಾಪತಿ, ವಿಪ್ರ ಬ್ರಾಹ್ಮಣ ಹೇಗೆ ಅಧಿಕಾರಿಗಳು, ಶೇಷನೂ ಹಾಗೆ ಅಧಿಕಾರಿ ಅಂತ ತೋರಿಸಿಕೊಳ್ಳಿಕ್ಕೆ ಇಲ್ಲಿ ಚೂರು ಆ ಶೇಷ ಆಚಾರ್ಯರ ಕುರಿತು ಹೇಳಿ ಮುಂದೆ ಹೊರಟು ಹೋಗ್ತಾ ಇದ್ದಾರೆ ವಾದಿರಾಜರು. ಯಾರೀ ಶೇಷ, ಯಾರೀ ಶೇಷ, ಮುಂದೆ ಯಾವ ಪದಕ್ಕೆ ಬರ್ತಾರೆ, ಯಾವ ದೇವತೆಗಳಿವರು ಅಂದ್ರೆ ಅಹಂಕಾರಿಕ ಪ್ರಾಣದೇವರು. ಅಹಂಕಾರಿಕ ಪ್ರಾಣದೇವರ ಪದಕ್ಕೆ ಬರತಕ್ಕಂಥವರೇ ಶೇಷ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅನೇಕ ದೇವತೆಗಳೆಲ್ಲ ಅಲ್ಲಿ ಸೇರಿದ್ದಾರೆ. ಇಂಥ ಮಹಾನುಭಾವ ನೋಡಿ, ಅಂಥವರಿಗೇನೆ ವಾದಿರಾಜರ ಅಪರೂಪದ ಜ್ಞಾನ ಇರುವಂಥವರಿಗೇನೆ ಎಲ್ಲ ಹೊರಟು ಮತ್ತಾ ಪಡ್ಕೊಳ್ಳುವ ಪರಿಸ್ಥಿತಿ ಬಂತು ಅಂದ್ರೆ ನಮ್ಮ ನಿಮ್ಮಂಥವರಿಗೆ ಪರಿಸ್ಥಿತಿ ಏನಾಗಬೇಕು? ಈ ಕಲಿಕಾಲದ ಪ್ರಾಬಲ್ಯದಲ್ಲಿ ನಾವು ರಾಜರನ್ನ ಸತತ ಪ್ರಾರ್ಥನೆ ಮಾಡ್ತಾ ಇರಬೇಕು, ಸ್ವಾಮಿ ನಿಮ್ದೇನೋ ಜ್ಞಾನ ಕೊಟ್ಟಿದ್ದೀರಾ, ಚೂರು ದೊಡ್ಡವರಿಂದ ಅನುಗ್ರಹ ಆಗಿ ಬಂದಿದೆ, ಇದು ಯಾವಾಗ ಕಳೆದೋ ಗೊತ್ತೋ ಗೊತ್ತಿಲ್ಲ, ನಮ್ದೇನೋ ಪ್ರಾರಬ್ಧ ತುಂಬಾ ಕೂತಿದೆ, ನಿಮ್ಮ ದಯದಿಂದ ಉಳಿಯಬೇಕಷ್ಟೇ ಹೊರತು ಇನ್ನೊಂದಿಲ್ಲ ಎಂಬ ಪ್ರಾರ್ಥನೆ ಜೊತೆಗೆ ಯಾರಿಗಿಲ್ಲ ಅವರ ನೋಡಿ ಅಯ್ಯೋ ಇವರಿಗಿಲ್ಲ ನೋಡಿ ನಂಗಿದೆ ಇದು ಬೇಡ, ಇದು ಯಾವಾಗ ಬಂತ ಖಚಿತವಾಗಿ ನಂಬಿಡುವೆ ಕದಲುತ್ತೆ. ಆದ ಕಾರಣ ಯಾರನ್ನು ನೋಡಿ ಹೀಯಾಡಿಸಬೇಡಿ, ಕೈ ಜೋಡಿಸಿ ನಮಸ್ಕಾರ ಮಾಡಿಕೊಂಡು ಹೋಗ್ಬಿಡಿ. ಕಾಣಿಸಿದ್ರ ಯಾರಾದ್ರೂ ಹೀಗಂದ್ರ ಅಪ್ಪ ಗುರುರಾಗ ಇವ್ರನ್ನ ಉದ್ಧಾರ ಮಾಡಿ ಅಂತ ಕೇಳಿಕೊಳ್ಳಿ, ನಮ್ಮ ಪಾಡಿಗೆ ನಾವು ಹೋಗುವುದು ಉತ್ತಮ. ಅರ್ಥ ವಾದಿರಾಜರ ಕುರುತಾದ ಯಾವ ಚರ್ಚೆಗೂ ಹೋಗಬೇಡಿ. ನಮಗೆ ಬಂದದ್ದೆಲ್ಲ ಚರ್ಚೆಗಳ ಮೂಲಕ ಈ ಜ್ಞಾನ ಬರಲಿಲ್ಲ, ರಾಜರ ಸ್ವಪ್ನದಲ್ಲೋ ಇನ್ನೊಂದು ರೀತಿಯಲ್ಲೋ ನಮಗೆ ಸೂಚನೆ ಕೊಟ್ರೆ ನಾವು ಚೂರ ಹಿಡ್ಕೊಂಡು ಬದುಕ್ತಾ ಇದ್ದೇವೆ. ನಮ್ಮಂಥವರು ಚರ್ಚೆಗಳಿಗೂ ಹೋಗಿಬಿಟ್ರೆ ಏನಾಗುತ್ತೆ ಅಂದ್ರೆ ಈ ಶ್ಲೋಕಕ್ಕೆ ಈ ಅರ್ಥ, ಆ ಶ್ಲೋಕಕ್ಕೆ ಆ ಅರ್ಥ ಅಂತ ಇದ್ದದ್ದೇ ಕಳ್ಕೊಂಡು ಕೂಡುವ ಪರಿಸ್ಥಿತಿ ಬರುತ್ತೆ. ಬೇಡಪ್ಪ, ಯಾವ ಚರ್ಚೆ ಬೇಡ, ಏನೂ ಬೇಡ, ರಾಜರ ವಿವೃತ ಜ್ಞಾನ ಬಂದಿದೆ, ಅದು ಪಡ್ಕೊಂಡು ನಮ್ಮ ಪಾಡಿಗೆ ನಾವಿರೋಣ, ನಮ್ಮ ಸಾಧನೆ ನಾವು ಮಾಡೋಣ, ಇದು ಎಲ್ಲ ಯಾವಾಗ ಬರುತ್ತೆ, ಗೊಡವೆ ಅಲ್ಲ ಅಂತ ಹೇಳಿದರೆ ಇನ್ನೊಬ್ಬರನ್ನ ಯಾರು ಒಪ್ಪಲ್ಲ ಅವ್ರ ಪಾಡಿಗೆ ಅವರು ಇರ್ತಾರೆ, ಅವರನ್ನು ನೋಡಿ ನೀನು ಒಪ್ಪಲೇಬೇಕು ಅಂತ ಅವರ ಮೇಲೆ ಬಲವಂತವಾಗಿ ನೀವು ಒಪ್ಪದಿದ್ರೆ ಹೇಗ್ ಮಾಡ್ತೀಯ ಹಾಗೆ ಅಂತ ನಾವು ಹೇಳಲಿಕ್ಕೆ ಹೋದ್ರೆ ಅವಾಗೆಲ್ಲ ತೊಂದರೆಗಳು ಶುರು ಆಗುತ್ತೆ. ನಾವು ಒಪ್ತೀವಿ, ಗುರುರಾಜನ ಒಪ್ಪೋಣ, ತಿಳ್ಕೊಳ್ಳೋಣ, ನಮ್ಮ ಪಾಡಿಗೆ ನಾವು ಸಾಧನೆ ಮಾಡೋಣ. ಯಾರು ಒಪ್ಪಲ್ಲ ಹೊರ ತಂಟೆ ನಮಗೆ ಯಾಕೆ, ನಮ್ಮ ಪಾಡಿ ನಾವು ಇತರ ಆಯ್ತಲ್ಲ, ಹಾಗಿದ್ರೆ ಯಾವ ನಮ್ಗೆ ದುಃಖವೂ ಬರಲ್ಲ, ಪ್ರಶಾಂತವಾಗಿ ವಾದಿರಾಜರ ಅನುಗ್ರಹ ಪಡೆಯುವುದಕ್ಕೆ ಆಗುತ್ತೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ. ನಾಳೆ ಇರಲ್ಲ.